ಅಧ್ಯಾಯ 31. 11ನೇ ವರ್ಷದ 3ನೇ ತಿಂಗಳ 1ನೇ ದಿನ ಯಹೋವ ನನಗೆ ಮತ್ತೆ ಹೀಗಂದನು, ಮನುಷ್ಯಕುಮಾರನೇ, ನೀನು ಈಜಿಪ್ಟಿನ ರಾಜ ಫರೋಹಗೆ ಮತ್ತು ಅವನ ಜನರಿಗೆ ಏನು ಹೇಳಬೇಕಂದ್ರೆ, ನಿನ್ನಷ್ಟು ದೊಡ್ಡಸ್ತಿಕೆ ಯಾರಿಗೆ ತಾನೇ ಇದೆ? ನೀನು ಅಶ್ಶೂರ್ಯದವನ ತರ ಇದ್ದೆ, ಲೆಬನೋನಿನ ದೇವದಾರು ಮರದ ತರ ಇದ್ದೆ. ಆ ಮರದ ಕೊಂಬೆಗಳು ತುಂಬಾ ಸುಂದರವಾಗಿದ್ದವು, ಒತ್ತೊತ್ತಾಗಿ ಬೆಳೆದ ಅದರ ರೆಂಬೆಗಳು ನೆರಳು ಕೊಡ್ತಿದ್ವು. ಆ ಮರ ಎಷ್ಟು ಉದ್ದ ಇತ್ತಂದ್ರೆ ಅದು ಮೋಡಗಳನ್ನೇ ಮುಟ್ತಿತ್ತು. ಅಲ್ಲಿ ಜಾಸ್ತಿ ನೀರು ಇದ್ದಿದ್ರಿಂದ ಅದು ದೊಡ್ಡದಾಗಿ ಬೆಳೀತು. ಆಳವಾದ ಬುಗ್ಗೆಗಳು ಇದ್ದಿದ್ರಿಂದ ಎತ್ತರವಾಗಿ ಬೆಳೀತು. ಆ ಮರದ ಸುತ್ತ ತೊರೆಗಳು ಹರಿತಿದ್ವು. ಅವುಗಳ ಕಾಲುವೆಗಳು ಬಯಲಿನ ಎಲ್ಲಾ ಮರಗಳಿಗೆ ನೀರು ಕೊಡ್ತಿದ್ವು. ಹಾಗಾಗಿ ಬಯಲಿನ ಬೇರೆ ಎಲ್ಲಾ ಮರಗಳಿಗಿಂತ ಆ ಮರ ತುಂಬಾ ದೊಡ್ಡದಾಗಿ ಬೆಳೀತು. ತುಂಬಿ ಹರಿತಿದ್ದ ತೊರೆಗಳಿಂದ ಅದರ ಕೊಂಬೆಗಳು ಚೆನ್ನಾಗಿ ಬೆಳೆದ್ವು, ರೆಂಬೆಗಳು ಉದ್ದುದ್ದ ಬೆಳೆದ್ವು. ಆಕಾಶದ ಪಕ್ಷಿಗಳೆಲ್ಲ ಅದರ ಕೊಂಬೆಗಳಲ್ಲಿ ಗೂಡು ಕಟ್ಟಿದ್ವು. ಕಾಡು ಪ್ರಾಣಿಗಳೆಲ್ಲ ಅದರ ರೆಂಬೆಗಳ ಕೆಳಗೆ ಮರಿ ಹಾಕಿದ್ವು. ದೊಡ್ಡ ದೊಡ್ಡ ಜನಾಂಗಗಳೆಲ್ಲ ಅದರ ನೆರಳಲ್ಲಿ ವಾಸಿಸ್ತಿದ್ವು. ಅದರ ಸೌಂದರ್ಯವನ್ನ, ಉದ್ದುದ್ದ ರೆಂಬೆಗಳನ್ನ ನೋಡೋದೇ ಕಣ್ಣಿಗೆ ಹಬ್ಬವಾಗಿತ್ತು. ಯಾಕಂದ್ರೆ ಅದರ ಬೇರುಗಳು ಸಮೃದ್ಧ ನೀರಲ್ಲಿ ಇಳಿದು ಹೋಗಿದ್ವು. ದೇವರ ತೋಟದಲ್ಲಿದ್ದ ಬೇರೆ ಯಾವ ದೇವದಾರು ಮರವನ್ನೂ ಅದಕ್ಕೆ ಹೋಲಿಸೋಕೆ ಆಗ್ತಿರಲಿಲ್ಲ. ಯಾವ ಜುನಿಪರ್ ಮರದ ಕೊಂಬೆಗಳು ಅದರ ಕೊಂಬೆಗಳಿಗೆ ಸರಿಸಾಟಿಯಾಗಿರಲಿಲ್ಲ. ಯಾವ ಪ್ಲೇನ್ ಮರದ ರೆಂಬೆಗಳು ಅದಕ್ಕೆ ಸಮವಲ್ಲ. ಅದರ ಸೌಂದರ್ಯಕ್ಕೆ ದೇವರ ತೋಟದಲ್ಲಿದ್ದ ಬೇರೆಲ್ಲ ಮರಗಳು ನಾಚಿಕೊಳ್ತಿದ್ವು. ನಾನೇ ಅದಕ್ಕೆ ಎಲೆಗಳನ್ನ ದಟ್ಟವಾಗಿ ಹೊದಿಸಿ ಸೊಬಗು ಕೊಟ್ಟೆ. ಸತ್ಯದೇವರ ತೋಟವಾದ ಎದಿನಿನ ಬೇರೆಲ್ಲಾ ಮರಗಳು ಅದರ ಚೆಲುವನ್ನ ನೋಡಿ ಹೊಟ್ಟೆ ಕಿಚ್ಚುಪಟ್ಟವು. ಹಾಗಾಗಿ ವಿಶ್ವದ ರಾಜ ಯಹೋವ ಹೀಗಂತಾನೆ, ಅದು ಎಷ್ಟು ಉದ್ದ ಬೆಳೀತಂದ್ರೆ ಅದರ ತುದಿ ಮೋಡಗಳನ್ನು ಮುಟ್ತು. ಅದರ ಎತ್ತರ ನೋಡಿ ಅದಕ್ಕೆ ದುರಹಂಕಾರ ಬಂತು. ಹಾಗಾಗಿ ನಾನು ಅದನ್ನ ಜನಾಂಗಗಳ ಶಕ್ತಿಶಾಲಿ ಅಧಿಪತಿಯ ಕೈಗೆ ಕೊಟ್ಟು ಬಿಡ್ತೀನಿ. ಅವನು ಅದಕ್ಕೆ ಶಿಕ್ಷೆ ಕೊಡದೇ ಬಿಡಲ್ಲ. ಅದರ ಕೆಟ್ಟತನದಿಂದಾಗಿ ಅದನ್ನ ಬಿಟ್ಟು ಬಿಟ್ಟೆ. ಜನಾಂಗಗಳಲ್ಲೇ ಅತಿ ಕ್ರೂರಿಗಳಾದ ವಿದೇಶಿಯರು ಅದನ್ನ ಕಡಿದು ಹಾಕ್ತಾರೆ. ಬೆಟ್ಟಗಳ ಮೇಲೆ ಅದನ್ನ ಬಿಟ್ಟು ಬಿಡ್ತಾರೆ. ಅದರ ಎಲೆಗಳು ಕಣಿವೆಗಳಲ್ಲೆಲ್ಲ ಬೀಳುತ್ತೆ. ದೇಶದ ಎಲ್ಲ ತೊರೆಗಳಲ್ಲಿ ಅದರ ಮುರಿದ ರೆಂಬೆಗಳು ಬಿದ್ದಿರುತ್ತೆ. ಅದರ ನೆರಳಲ್ಲಿ ಆಸರೆ ಪಡೆದಿದ್ದ ಭೂಮಿಯ ಎಲ್ಲ ಜನಾಂಗಗಳು ಅದನ್ನು ಬಿಟ್ಟು ಹೋಗುತ್ತೆ. ಮುರಿದು ಬಿದ್ದಿರೋ ಅದರ ಕಾಂಡದ ಮೇಲೆ ಆಕಾಶದ ಪಕ್ಷಿಗಳೆಲ್ಲ ವಾಸಿಸುತ್ತೆ. ಅದರ ರೆಂಬೆಗಳ ಮೇಲೆ ಕಾಡು ಪ್ರಾಣಿಗಳೆಲ್ಲ ವಾಸಿಸುತ್ತೆ. ಈ ರೀತಿ ಯಾಕೆ ನಡೆಯುತ್ತಂದ್ರೆ, ಇನ್ಮುಂದೆ ತುಂಬಾ ನೀರಿರೋ ಕಡೆ ಬೆಳೆದಿರೋ ಯಾವ ಮರನೂ ತುಂಬಾ ಉದ್ದ ಬೆಳಿಬಾರದು. ಮೋಡಗಳನ್ನ ಮುಟ್ಟುವಷ್ಟು ತಲೆ ಎತ್ತಬಾರದು. ಅಷ್ಟೇ ಅಲ್ಲ, ಚೆನ್ನಾಗಿ ನೀರು ಹೀರಿಕೊಂಡು ಬೆಳೆದ ಮರ ಮೋಡಗಳನ್ನ ಮುಟ್ಟುವಷ್ಟು ಎತ್ತರಕ್ಕೆ ಹೋಗಬಾರದು. ಸತ್ತ ಮೇಲೆ ಗುಂಡಿಗೆ ಸೇರೋ ಮನುಷ್ಯರ ಜೊತೆ ಈ ಮರಗಳನ್ನ ಸಾವಿಗೆ ಒಪ್ಪಿಸಲಾಗುತ್ತೆ. ಅವು ಭೂಮಿಯ ತಳ ಸೇರುತ್ತೆ. ವಿಶ್ವದ ರಾಜ ಯಹೋವ ಹೀಗಂತಾನೆ, ಆ ಮರ ಸಮಾಧಿ ಸೇರೋ ದಿನ ಜನ ಶೋಕಿಸೋ ಹಾಗೆ ನಾನು ಮಾಡ್ತೀನಿ. ತುಂಬಾ ನೀರಿರೋ ಜಾಗಗಳನ್ನ ಮುಚ್ಚಿ ತೊರೆಗಳಿಗೆ ಅಡ್ಡ ಇಟ್ಟು ನೀರು ತುಂಬಿ ಹರಿಯೋದನ್ನ ತಡೀತೀನಿ. ಆ ಮರದಿಂದಾಗಿ ಲೆಬನೋನಿನಲ್ಲಿ ಕತ್ತಲೆ ಕವಿಯೋ ಹಾಗೆ, ಬಯಲಿನ ಮರಗಳು ಒಣಗಿ ಹೋಗೋ ಹಾಗೆ ಮಾಡ್ತೀನಿ. ಆ ಮರ ಬೀಳೋ ಶಬ್ದಕ್ಕೆ ಜನಾಂಗಗಳು ಗಡಗಡ ನಡುಗೋ ತರ ಮಾಡ್ತೀನಿ. ಗುಂಡಿಗೆ ಸೇರೋ ಎಲ್ಲರ ಜೊತೆ ಆ ಮರವನ್ನೂ ಸಮಾಧಿಗೆ ಸೇರಿಸ್ತೀನಿ. ಏದೇನಿನ ಮರಗಳು, ಲೆಬನೋನಿನ ಒಳ್ಳೆ ಮತ್ತು ಶ್ರೇಷ್ಠ ಮರಗಳು, ಚೆನ್ನಾಗಿ ನೀರು ಹೀರಿಕೊಂಡು ಬೆಳೆದ ಮರಗಳೆಲ್ಲ ಭೂಮಿಯ ಅಡಿ ಸಮಾಧಾನ ಪಡ್ಕೊಳ್ಳುತ್ತೆ. ಅವೆಲ್ಲ ಅವನ ಜೊತೆ ಸಮಾಧಿ ಸೇರಿವೆ. ಅವನ ನೆರಳಲ್ಲಿ ವಾಸಿಸ್ತಾ ಅವನಿಗೆ ಸಹಕಾರ ಕೊಟ್ಟಿದ್ದ ಜನಾಂಗಗಳು ಮತ್ತು ಕತ್ತಿಯಿಂದ ಸತ್ತವರು ಎಲ್ಲಿದ್ದಾರೋ ಅಲ್ಲಿಗೆ ಅವು ಹೋಗಿ ಸೇರಿವೆ. ಮಹಿಮೆಯಲ್ಲೂ ದೊಡ್ಡಸ್ತಿಕೆಯಲ್ಲೂ ನಿನಗೆ ಸರಿಸಾಟಿಯಾದ ಮರ ಏದೆನಿನಲ್ಲಿ ಯಾವುದೂ ಇರಲಿಲ್ಲ. ಆದರೆ ಏದೆನಿನ ಮರಗಳ ಜೊತೆಗೆ ನಿನ್ನನ್ನು ನಿಜವಾಗ್ಲೂ ಭೂಮಿಯ ಅಡಿಗೆ ಸೇರಿಸಲಾಗುತ್ತೆ. ಸುನ್ನತಿಯಾಗಿರದ ಜನರ ಮಧ್ಯ ಕತ್ತಿಯಿಂದ ಸತ್ತವರ ಜೊತೆ ನೀನು ಬಿದ್ದಿರ್ತೀಯ. ಫರೋಹನಿಗೂ ಅವನ ಎಲ್ಲ ಜನರಿಗೂ ಇದೇ ಗತಿಯಾಗುತ್ತೆ ಅಂತ ವಿಶ್ವದ ರಾಜ ಯಹೋವ ಹೇಳ್ತಾನೆ.